ಬೇಟೆಗಳ ಉಲ್ಲೇಖ ಅಂದ್ರೆ ಪದ್ಮನಾಭ ತೀರ್ಥದ ಒಂದೇ. ಇಡೀ ಹರಿಕಥಾಮೃತ ಸಾರದಲ್ಲಿ ಅವರು ವರ್ಣನೆ ಮಾಡಿದ್ದು ಪದ್ಮನಾಭ ತೀರ್ಥನಲ್ಲಿ ಎಲ್ಲರೂ ಅಂಡರ್ಸ್ಟುಂಡು ಅಂತ ಹೇಳಿಬಿಟ್ರಾವೆ. ಆ ಕಮಲ ನಾಭಾದಿಯತಿಗಳ ಅನೇಕ ಕ ನಮಿಸುವೆನು ಬಿಡದೆ ತಮ ಕಡತ್ರಣ ದಾಸವರ್ಗಕ್ಕೆ ನಮಿಪೆ ನನವರತ. ಹೀಗೆ ಹರಿಭಕ್ತಿ, ಗುರುಭಕ್ತಿ, ದೇವತಾ ಭಕ್ತಿಯನ್ನು ತಾರತಮ್ಯ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಸಿದ್ಧಿ. ಅದನ್ನ ತಪ್ಪಿದ ಈ ಮರುತ್ತು ಪ್ರವಾಹ ಬರುತ್ತು. ಅದಕ್ಕೆ ಅವರು ಶಾಪ ಕೊಟ್ಟರು, ನೀನು ಭೂಮಿಯಲ್ಲಿ ಹುಟ್ಟು, ನನ್ನ ಸಭೆಗೆ ವಾಪಸ್ ಬರಬೇಡ ಅಂತ ಹೇಳಿದಾಗ ತುಂಬಾ ಪಶ್ಚಾತ್ತಾಪ ಪಟ್ಟ. ತಪ್ಪನ್ನು ಮಾಡೋದು ಸುಲಭ, ತಿದ್ದಿಕೊಡೋ ತುಂಬಾ ಕಷ್ಟ, ಪರಿಪರಿಯಾಗಿ ಬೇಡಿದ. ಆಗ ಅವರು ಹೇಳಿದರು, ಆಗಲಿ, ನೀನು ನನ್ನ ಸಭೆ ಮತ್ತೆ ವಾಪಸ್ ಬರಬೇಕಾದ್ರೆ ರಾಜಸ್ವಯಾಗ ಮಾಡಿ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ರಾಜಸ್ವಯಾಗ ಗಂಟು ಇದ್ರೆ ರಾಜಸ್ವಯಾಗ ಮಾಡಬೇಕಾಗಿರಲಿಲ್ಲ ಅಂತ. ತಿದ್ದಿಕೊಳ್ಳೋದಕ್ಕೋಸ್ಕರ ಮಾಡಬೇಕಾಯ್ತಷ್ಟೇ. ರಾಜಸ್ವಯಾಗ ಮಾಡಿದ್ರೆ ಮಾತ್ರ ವಾಪಸ್ ಬರಬೇಕು, ಇಲ್ಲದ ಹೋದ್ರೆ ಇಲ್ಲ. ಹರಿಶ್ಚಂದ್ರರಾಜನಿಗೆ ಆಗಲ್ಲ, ಅದು ರಾಜಸ್ವಯಾಗ ಮಾಡಿದ್ದಕ್ಕೆ ಅಲ್ಲಿ ಬದಲು ಅಲ್ಲಿಗೆ ಹೋದ ಅಷ್ಟೇ. ಇದು ಅಲ್ಲಿಗೆ ಹೋಗಬೇಕಾಗಿದ್ದ ವ್ಯಕ್ತಿ ಹೋಗ್ಲಿಕ್ಕೆ ಅಡ್ಡಿಯಾಗಿತ್ತಲ್ಲ, ಆ ಪಾಪ ಕಳ್ಕೊಳ್ಳೋಕ್ಕೋಸ್ಕರ ರಾಜಸ್ವಯಾಗವನ್ನು ಮಾಡಬೇಕು ಅಂತ ಹೇಳಿದ್ರು. ಆತ ಮಾಡಿರಲಿಲ್ಲ, ಹಾಗೆ ಮೃತನಾಗಿದ್ದ. ಅದಕ್ಕೆ ಆತ ಅಲ್ಲಿಗೆ ಹೋಗಲಿಲ್ಲ. ಯಮಸಭೆಯಲ್ಲಿ ಕೂಡ ಪ್ರಸಂಗ ಬಂದಿತ್ತು, ಅದು ಈಗ ಬದಲಾವಣೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ನಾರದ ಮುನಿಗಳ ಮೂಲಕ ಆತ ಹೇಳಿ ಕಳಿಸಿದ. ನಾರದರು ಹೇಳಿದರು, ಧರ್ಮರಾಜ ಯೋಚನೆ ಮಾಡಿ ಒಪ್ಪಿಕೊಂಡ, ಆದರೆ ಕೃಷ್ಣ ಪರಮಾತ್ಮನ ಒಂದು ಅಂಗೀಕಾರ ಬೇಕು ಅಂತೇಳಿ ಕರೆಸಿದ. ನಿನ್ನೆ ಅದನ್ನೆಲ್ಲ ನೋಡಿದ್ದೇವೆ. ಆಗ ಪರಮಾತ್ಮ ಎಲ್ಲವನ್ನು ವರ್ಣನೆ ಮಾಡಿ ಮಾಡಲೇಬೇಕಾದ ಯಾಗ ಇದು. ರಾಜಯಾಗವನ್ನು ಯಾರು ಸರಿಯಾಗಿ ಮಾಡ್ತಾರೋ ಅವರು ಬ್ರಹ್ಮ ಪದವಿಗೆ ಬರ್ತಾರೆ ಅಂತ ಕೃಷ್ಣ ಹೇಳಿದ. ಆಗ ಅನೇಕರಿಗೆ ಸಂಶಯ ಬಂದ್ಬಿಡುತ್ತಾಗಿದ್ದಾರೆ, ರಾಜಯಾಗ ಮಾಡಿದ್ರೆ ಬ್ರಹ್ಮ ಪದವಿ ಬರ್ತಾರೆ ಅಂತ ಹೇಳಿದ್ರಿ. ಹರಿಶ್ಚಂದ್ರರಾಜ ಇಂದ್ರ ಪದವಿ ಹೋದ ಅಷ್ಟೇ, ಬ್ರಹ್ಮ ಪದವಿಗಲ್ಲ, ಇಂದ್ರ ಪದವಿಗೂ ಅಲ್ಲ, ಇಂದ್ರ ಲೋಕಕ್ಕೂ ಕೂತ್ಕೊಂಡ ಅಷ್ಟೇ. ಮತ್ತೆ ರಾಜಯಾಗ ಮಾಡಿದ ಬ್ರಹ್ಮ ಪದವಿ ಬರ್ತಾರೆ ಎಂಬ ಮಾತು ಸುಳ್ಳಾಯ್ತಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಶಾಸ್ತ್ರದ ಅನೇಕ ಮಾತುಗಳು ಹೀಗೇನೆ. ಈ ಯಾವುದೇ ನಮ್ಮ ಫಲಶ್ರುತಿ ಕೇಳದೆ ಒಂದು ಸ್ತೋತ್ರ ಸಿಗೋದೇ ಇಲ್ಲ. ಎಲ್ಲ ಯಾವುದೇ ವ್ರತ ನೋಡಲಿ ಫಲಶ್ರುತಿ ಇದ್ದೇ ಇರುತ್ತೆ, ಯಾವುದೇ ಒಂದು ಸ್ತೋತ್ರ ನೋಡಲಿ ಫಲಶ್ರುತಿ ಇದ್ದೇ ಇರುತ್ತೆ. ಆ ಎಲ್ರಿಗೂ ಅದಾಗೋದಿಲ್ಲ, ಇದು ಆಶ್ಚರ್ಯ. ಅಂತಾನೆ ಇರ್ತಾರೆ, ಆಗನೇ ಇಲ್ಲ. ಅಂಧೋಪದಿವೆ ದೃಷ್ಟಿಸಿ ಅದು ಎಷ್ಟು ಜನಕ್ಕೆ ಕಂಡು ಬರುತ್ತೆ? ರಾಯರು ಕಂಡುಕೊಡೋದು ಗ್ಯಾರಂಟಿನೇ, ಬಟ್ ಎಲ್ರಿಗೂ ಕಂಡು ಬಂದಿದೆಯಾ? ಬಂದಿಲ್ಲ. ಯಾತಕ್ಕದು? ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಸೈಡಿಂದ ಒಂದು ಸಾಧನೆ ಆಗಬೇಕದು. ಅರ್ಹತೆ ಇದ್ದವರಿಗೆ ಮಾತ್ರ, ಅರ್ಹತೆ ಇದ್ದವರಿಗೆ ಕಣ್ಣಿಲ್ಲದವರಿಗೆ ಕಂಡು ಬರಬಹುದು, ಅಥವಾ ಸಾಮಾನ್ಯ ಕೆಟ್ಟವರಿಗೆ ಸರಿ ಹೋಗಬಹುದು. ಆದರೆ ಎಲ್ಲರಿಗೂ ಒಂದೇ ರೀತಿ ಫಲ ಸಿಗೋದಿಲ್ಲ. ಅದಕ್ಕೇನು ಕಾರಣ ಅಂದ್ರೆ ಆಚಾರ್ಯ ಹೇಳ್ತಾರೆ, ಸರಿಯಾಗಿ ಮಾಡಿದವರಿಗೆ ಅರ್ಹತೆ ಪೂರ್ಣ ಇದ್ರೆ ಅದು ಹಾಗೇ ಆಗುತ್ತೆ. ಇವತ್ತು ಬಿ ಇ ಪಾಸ್ ಮಾಡಿದ್ರೆ ಒಂದು ಪ್ರೊಫೆಸರ್ ಆಗ್ತಾನೆ, ಯಾವಾಗ ಥರ್ಡ್ ಕ್ಲಾಸ್ ಪಾಸ್ ಮಾಡಿದ್ರೆ ಆಗ್ತಾನಾ? ಆಗೋದೇ ಇಲ್ಲ. ಅದು ಮೆರಿಟ್ ಬೇಕು, ಅದಕ್ಕೆ ಮೆರಿಟ್ ಬೇಕು. ಆಗ ವೇಕೆನ್ಸಿ ಇದ್ದಿರಬೇಕು, ಇವರಲ್ಲಿ ಬ್ಯಾಡ್ ಕಾಂಡಕ್ಟ್ ಅದೆಲ್ಲ ಬ್ಯಾಡ್ ರಿಮಾರ್ಕ್ಸ್ ಇರಬಾರದು. ಅಂತ ಹೊತ್ತಲ್ಲಿ ಸಾಧ್ಯ ಇಲ್ಲದೆ ಹೋದರೆ ಅವಕಾಶ ಇರೋದಿಲ್ಲ. ಇಷ್ಟೆಲ್ಲ ಅನುಕೂಲತೆಗಳು ಸೇರಬೇಕು. ಅದಕ್ಕೆ ಪರಿಶ್ಚಂದ್ರ ರಾಜನಿಗೆ ಆಶಯಾಗವನ್ನು ಮಾಡಿದ್ದ, ಆದರೆ ಆತನ ಬ್ರಹ್ಮ ಪದವಿ ಸಿಗಲಿಲ್ಲ, ಇಂದ್ರ ಪದವಿನೂ ಸಿಗಲಿಲ್ಲ, ಇಂದ್ರದೇವರ ಸಭೆಯಲ್ಲಿ ಕೂಡ ಯೋಗ ಬಂತು. ಮತ್ತೆ ರಾಜಯಾಗದ ಫಲ ಸುಳ್ಳಾಯಿತು ಅಂದ್ರೆ ಇಲ್ಲ. ಆ ಫಲಕ್ಕೆ ಎರಡರ್ಥ. ಒಂದು, ಅರ್ಹತೆ ಇದ್ದವರು ರಾಜಯಾಗವನ್ನು ಮಾಡಿದರೆ, ಅಂದ್ರೆ ರುಜುಗಳಾದವರು ಮಾಡಿದರೆ ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಅಯೋಗ್ಯ ಕಾನ್, ಯಾರು ಪದವಿಗೆ ಅರ್ಹರಲ್ಲ ಅಂಥವ್ರು ಮಾಡಿದ ಏನಾಗ್ತಾರೆ ಅಂತ ಕೇಳಿದರೆ ತಮ್ಮ ಗುಂಪಿನಲ್ಲಿ ಮೇಲಾಗ್ತಾರೆ ಅಷ್ಟೇ. ತಮ್ಮ ಗುಂಪಿನಲ್ಲಿ ನಂಬರ್ ಒನ್ ಅನಿಸಿಬಿಡ್ತಾರೆ. ಹರಿಶ್ಚಂದ್ರ ರಾಜ ಅದಕ್ಕೇನೆ ಯಾವರ ಬೇರೆ ರಾಜರು ಹೋಗಿರಲಿಲ್ಲ ಅಂತ ಇಂದ್ರ ಸಭೆಯಲ್ಲಿ ಕೂತ್ಕೊಂಡು ಬಿಟ್ಟ. ಅದಕ್ಕೆ ಹೇಳುತ್ತಾರೆ ತಮ್ಮ ಗುಂಪಿನಲ್ಲಿ ಫಸ್ಟ್ ಅನಿಸಿಕೊಳ್ಳೋದು ಉಳಿದವರಿಗೆ ಫಲ, ಆದರೆ ಬ್ರಹ್ಮ ಪದವಿಗೆ ಹೋಗೋದು ರುಜುಗಳು ಮಾಡಿದರೆ ಫಲ. ಅದು ರುಜುಗಳು ಅಂದ್ರೆ ಬ್ರಹ್ಮ ಪದವಿಗೆ ಅರ್ಹರಾದಂತಹ ಚೇತನರು ಅಷ್ಟೇ ಹೊರತು ಬೇರೆಯವರಿಗಲ್ಲ. ಇವತ್ತು ಎಂ ಎ ಫಸ್ಟ್ ಟೈಮೇ ಮಾಡಿಬಿಡ್ತಾನೆ, ಮಾಡ್ತಾನೆ ಲೆಕ್ಚರ್ ಆಗಿ ಹೋಗಿಬಿಡ್ತಾರೆ. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿಬಿಟ್ಟು ಕಷ್ಟಪಟ್ಟು ರಿಟೈರ್ ಆಗುತ್ತೆ ಎಂ ಎ ಮಾಡ್ತಾರೆ. ಎರಡು ಇಂಕ್ರಿಮೆಂಟ್ ಬರಬಹುದೇ ಹೊರತು ಈಗ ಅದು ಬರೋದಿಲ್ಲ, ಗ್ಯಾರಂಟಿ ಇಲ್ಲ. ಪಾಪ ಬರಬಹುದೇ ಹೊರತು ಅವನಿಗೆ ಪ್ರೊಫೆಸರ್ ಪೋಸ್ಟ್ ಎಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ. ಯಾವ ಕಾಲಕ್ಕೆ ಮಾಡ್ತಾನೆ ಇಂಪಾರ್ಟೆಂಟ್. ಆ ಏಜ್ ಇಂದ ಹಿಡಿದು ಅನೇಕ ಇದೆಲ್ಲ ಬೇಕು. ಹರಿಶ್ಚಂದ್ರ ರಾಜನಿಗೆ ಬ್ರಹ್ಮ ಪದವಿ ಅರ್ಹತೆನೇ ಇರಲಿಲ್ಲ ಅದರಿಂದಾಗಿನೆ. ಆದರೆ ಅದು ವೇಸ್ಟ್ ಆಗಲಿಲ್ಲ. ರಾಜರ ಗುಂಪಿನೆಲ್ಲ ಭಾರಿ ಶ್ರೇಷ್ಠ ಅಂತಕ್ಕಂಥ ಹಿರಿಮೆಯನ್ನು ಪಡೆದು ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ. ಇದು ಆತನ ಸಿದ್ಧಿ. ಇದು ಒಂದರಿಂದ ನಮಗೆ ಎಷ್ಟು ಅರ್ಥ ಆಗುತ್ತಾಗ, ಯಾವುದೇ ಮಂತ್ರದ ಫಲಶ್ರುತಿಗಳೆಲ್ಲ ಹೀಗೇನೆ, ಸರಿಯಾಗಿ ಆ ರೀತಿ ನಡ್ಕೊಂಡ್ರೆ ಮಾತ್ರ ಅಂದ ಮುಖ್ಯ ಫಲ ಬರುತ್ತೆ ಹೊರತು ಉಳಿದರಿಲ್ಲ ಅಂತ ಫಲ ಬರೋದಿಲ್ಲ. ಮುಖ್ಯ ಫಲ ಬರಬೇಕು. ಅದಕ್ಕೆ ಹೇಳ್ತಾರೆ ಕೊನೆ ರಾಘವೇಂದ್ರ ಸ್ತೋತ್ರ ಹೇಳಿಬಿಡ್ತಾರೆ. ಬರೀ ರಾಘವೇಂದ್ರ ಸ್ತೋತ್ರ ಹೇಳಿದ್ರೆ ಕೆಲಸ ಆಗುತ್ತೆ ತಿಳ್ಕೊಂಡ್ಬಿಡಬೇಡಿ. ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಹ್ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಶುಭಂ ಕಿಂಚನ ಹಿಂತು ಇಷ್ಟಾರ್ಥ ಸಮೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತಾ ವಿಭೂತಿ ರತುಲಾ ಸಾಕ್ಷಿ ಹಯಾಶ್ಯೋ ಅತ್ರ ಹಿ. ಇದು ಎಷ್ಟು ಒತ್ತು ಕೊಟ್ಟಿದ್ದಾರೆ. ಯೋ ಭಕ್ತ್ಯ ಅಲ್ಲೇ ಮಿಸ್ ಅಷ್ಟಪ್ಪ ಹೋಯ್ತಲ್ಲಿಗೀಗ ಭಕ್ತಿ ಅದೇ ಇಲ್ಲ. ಆದ್ರಿಂದಾಗಿನೆ ಏನ್ ಫಲ ಸಿಗುತ್ತೆ? ಫಲದ ಬಗ್ಗೆ ಭಕ್ತಿ ಅವರಿಗೆ, ರಾಯರ ಬಗ್ಗೆ ಭಕ್ತಿ ಅಲ್ಲ. ಭಕ್ತಿ ಯಾಕಿಲ್ರಿ? ಕಣ್ಣಲ್ಲಿ ನೀರು ಬರುತ್ತಲ್ಲ ಬಗ್ಗೆ ಭಕ್ತಿ ಇಲ್ವಾ ಅಂತ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ರೆ ಭಕ್ತಿ ಅಂತ ಯಾರು ಎಳೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಲಿಜರ್ ಹಾಕೊಂಡ್ರೆ ಭಕ್ತರಾಗಿ ಬಿಡ್ತಾರೆ ಅಷ್ಟೇ. ಕಣ್ಣಲ್ಲಿ ನೀರು ಬಂದಿರ ಭಕ್ತಿ ಅಲ್ಲ, ಅವರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ರೆ ಭಕ್ತಿ ಅಂತ ಕರೀತಾರೆ. ರಾಯರ ಬಗ್ಗೆ ಎಷ್ಟು ತಿಳುವಳಿಕೆ ಭಕ್ತಿ ಮಾಡ್ತಾರೆ, ಇಲ್ಲಿ ಪರಿಮಳ ಅಂತ ಆಚಾರ ಅಂತ ಯಾಕೆ ಕರೀತಾರೆ ಅದೇ ಗೊತ್ತು. ಪರಿಮಳ ಅಂದ್ರೆ ಏನು? ಇವು ಅಗರಬತ್ತಿ ಪರಿಮಳ ಅಲ್ಲ ಅವರು ಬರೆದಿದ್ದು. ಅವ್ರ ಪರಿಮಳ ನ್ಯಾಯಸುಧಾಕ್ಯ ಪರಿಮಳ ಬರೆದವರು. ಅವರು ಎಷ್ಟು ಅದ್ಭುತವಾದ ಕೃತಿ ಬರೆದಿದ್ದಾರೆ. ಇವತ್ತಿಗೂ ಕೂಡ ಸರಿಯಾಗಿ ಪ್ರಿಂಟ್ ಮಾಡಿಸಿದ್ರೆ 2000 ಪುಟಗಳ ಪುಸ್ತಕ ಅದು ಒಂದೇ. ಆರಂತ 50 ಪುಸ್ತಕ ಬರೆದಾರಂತ ರಾಯರು ಹೆಚ್ಚು ಕಡಿಮೆ. ಆ ಕಾಲದೊಳಗೆ ಆ ರೀತಿ ಬರೀಬೇಕು ಅಂದ್ರೆ ಸಾಮಾನ್ಯನಾ? ಇವತ್ತು ನಮ್ಮ ಜನ ಇಷ್ಟೆಲ್ಲ ಇದೆ, ಅನುಕೂಲತೆ ಇದೆ, ಕಂಪ್ಯೂಟರ್ ಇದೆ, ಒಂದು 25-30 ಮಠಗಳಿವೆ, 1000 ವಿದ್ವಾಂಸರಿದ್ದಾರೆ, ಇಷ್ಟಾದ್ರೂ ರಾಯರ 1000 ರಾಯರ ಮಠಗಳಿವೆ, ಕೋಟ್ಯಂತರ ದುಡ್ಡಿದೆ, ರಾಯರಂತೆ ಪುಸ್ತಕ ಬರೆಯೋದು ಬೇಡ, ಅವ್ರು ಬರೋ ಪುಸ್ತಕ ಎಲ್ಲ ಪ್ರಿಂಟ್ ಮಾಡಿಸಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರು ಹೇಗೆ ಬರೆದಿರ್ಬೇಕು ಯೋಚನೆ ಮಾಡಿ. ಇವತ್ತಿಗೂ ಆ ಪುಸ್ತಕ ಎಲ್ಲ ತೋರಿಸಿ ಅಂತ ಕೇಳಿ, ಎಲ್ಲಿ ಒಂದು ಮಠದಲ್ಲೂ ಎಲ್ಲ ಪುಸ್ತಕ ಸಿಗೋದಿಲ್ಲ. ಅಲ್ಲ, ಒಂದು ಪುಸ್ತಕ ಸಿಗದ್ರೆ ಮಠಗಳು ಉಂಟು ಇವತ್ತೇ. ಅಂದ್ರೆ ನಾವು ಎಷ್ಟು ಹಿಂದೂ ಇದ್ದಿದ್ದೇವೆ ಅಂತ ಅರ್ಥ ಮಾಡಿಕೊಂಡ್ರೆ ರಾಯರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಆ ರೀತಿ ತಿಳ್ಕೊತಾರಲ್ಲ, ಅಂಥವನು ವೇರ್ ಮಾಡ್ತಾರೆ, ಅದು ಭಕ್ತಿ ಅಂತ ಕರೀತಾರೆ ಹೊರತು ಇಲ್ಲದೆ ಹೋದ್ರೆ ಭಕ್ತಿ ಅಂತ ಕರೆಯೋದಿಲ್ಲ. ಅದು ಯಾವುದೇ ಮಂತ್ರ ಅದು ವೇಸ್ಟ್ ಆಗಲ್ಲ, ಏನೋ ಒಂದು ಕೆಲಸ ಆಗುತ್ತೆ ಅಷ್ಟೇ. ಅಲ್ಲಿ ಏನು ಮಾಡದೇ ಇದ್ದವನಿಗಿಂತ ನಮಸ್ಕಾರ ಹಾಕಿಬಿಟ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ ಅಷ್ಟೇ ಹೊರತು. ಬೇಕಾದ್ರೆ ಸೀಟ್ ಸಿಗ್ಬೋದು, ರೈಲ್ವೆ ಸೀಟ್ ಸಿಗ್ಬೋದು ಕೆಲವರಿಗೆ, ಪಾಪ ಗೆಸ್ಟ್ ಹೌಸಲ್ಲಿ ಸೀಟ್ ಸಿಗ್ಬೋದು, ಎರಡು ತಿಂಡಿ ಕಾಫಿ ಆಗ್ಬೋದು, ಇಂತಿಂಥ ಫಲಗಳಾಗಬಹುದೇ ಹೊರತು ಅತ್ಯುತ್ತಮ ಫಲ ಆಗಬೇಕಾದ್ರೆ ಮಾತ್ರ ಅತಿ ಶ್ರೇಷ್ಠವಾದ ರೀತಿಯಲ್ಲೇ ಮಾಡಿರ್ಬೇಕು ಕೆಲಸ. ಆಗ ನಮ್ಗೆ ಅರ್ಥ ಆಗುತ್ತೆ ಅವರೇನೋ ಮಾಡ್ತಾರೆ ನಾವು ಮಾಡಿಬಿಡೋಣ ಅಂತ ಮಾಡೋದಲ್ಲ, ಅರ್ಹತೆ ಪಡ್ಕೊಂಡು ಮಾಡಬೇಕಂತ. ಅರ್ಹತೆ ಪಡ್ಕೊಳ್ಳೋ ಕಾನ್ಸೆಪ್ಟ್ ನಾವು ಡೆವಲಪೇ ಆಗಲಿಲ್ಲ. ಮಾಡಿಸೋರು ಹೇಳೋದಿಲ್ಲ, ಇವನಿಗೂ ಗೊತ್ತಿಲ್ಲ. ಮಾಡೋ ಬರ್ತೇನೆ, ಡೇಟ್ ಕೊಡ್ತಾನೆ, ಮುಗಿದೋಯ್ತು ಅಷ್ಟೇ. ಡೇಟ್ ಕೊಡ್ತಾನೆ, ಕುತ್ಕೊಂಡು ಬಿಡ್ತಾನೆ, ಅದಲ್ಲ. ಅದು ತಕ್ಕದ ಅರ್ಹತೆ ಪಡಿಬೇಕು ಇವನು. ಸರಿಯಾಗಿ ಅನುಷ್ಠಾನ ಮಾಡಬೇಕು, ಒಳ್ಳೆ ಕಾಮಕ್ರೋಧಗಳನ್ನು ಬಿಡಬೇಕು, ವಿಶೇಷ ವ್ರತ ಏಕಾದಶಿಯಾಗಿ ಆಚರಣೆ ಮಾಡಬೇಕು, ಸಂಧ್ಯಾದಿಗಳನ್ನು ಆಚರಣೆ ಮಾಡಬೇಕು. ಆಗ ಅವನು ಮಾಡ್ತಾನಲ್ಲ, ಅದಕ್ಕೆ ಎಷ್ಟು ಸಿದ್ಧಿ ಬರುತ್ತಾಗ. ಆದ್ದರಿಂದ ರಾಶಿಯಾಗ ಒಂದು ಮಾಡಿದ ಮಾತ್ರಕ್ಕೇನೆ ಎಲ್ಲರೂ ಬ್ರಹ್ಮ ಪದವಿ ಹೋಗೋದಿಲ್ಲ. ಅರ್ಹತೆ ಇದ್ದವರು ಹೋಗ್ತಾರೆ. ಅಲ್ಲಿ ಹರಿಶ್ಚಂದ್ರನ ಇಲ್ಲದೆ ಹೋಗಿದ್ದರಿಂದ ಹೋಗಿರಲಿಲ್ಲ, ಅಂತೂ ವೇಸ್ಟ್ ಆಗಲಿಲ್ಲ. ಇಂದ್ರ ಸಭೆಯಲ್ಲಿ ಹೋಗಿ ಕೂತಿದ್ದ ಪಾಂಡುರಾಜನಿಗೆ ಮಾತ್ರ ಆತ ಅಲ್ಲೇ ಹೋಗಬೇಕಾದಿದ್ದ ವ್ಯಕ್ತಿ ಈ ತಪ್ಪಿನಿಂದ ಹೋಗಿರಲಿಲ್ಲ. ಮಾಡಿದ್ರೆ ಸರಿ ಹೋಗ್ತಾ ಇತ್ತು, ಮಾಡಿರಲಿಲ್ಲ. ಈಗ ನೀನು ಮಾಡುವಂತ ಸಂದೇಶ ಬಂತು. ಧರ್ಮರಾಜ ಯೋಚನೆ ಮಾಡಿದ, ಕೃಷ್ಣರ ಸಂದೇಶವನ್ನು ಕೇಳಿದ, ಕೃಷ್ಣ ಭಾರಿ ಹೊಗಳಿದ. ಆದರೆ ಧರ್ಮರಾಜ, ಕ್ವರಾಜಸೂಯ ಮಧ್ಯತೆ ಜರಾಸುತೆ ತು ಜೀವತಿ, ಈ ಜರಾಸಂಧ ಬದುಕಿರುವವರೆಗೂ ರಾಜಸೂಯ ಹೇಗೆ ಸಾಧ್ಯ ಅಂತ ಕೇಳಿದ. ಆತನಿಗೆ ಭಾರಿ ಗೊಂದಲ ಬಂತು. ಹಾಗಿದ್ರೆ ನಿವರ್ತಿತಂ ಮನಃಕ್ರತೋಹು, ನನ್ನ ಯಜ್ಞ ವಿಚಾರ ಕೈಬಿಟ್ಟು ಬಿಡ್ತೇನೆ ಅಂತ ಹೇಳಿಬಿಟ್ಟ. ಹಿಂದಿನ ಕಾಲ ಹರಿಶ್ಚಂದ್ರರಾಜ ಯಾಗ ಮಾಡಿದಾಗ ನಿನ್ನೆ ಹೇಳಿದೆ, ಇಂತಿಂತು ಜರಾಸಂಧನಂತ ಪ್ರಬಲ ರಾಜರಿರಲಿಲ್ಲ, ದುರ್ಯೋಧನಂತವರಿಲ್ಲ, ಈ ಅದು ಈಸಿ ಬ್ಯಾಚ್ ಅದು ಅಂತ. ಆದ್ದರಿಂದ ನಡೆದು ಹೋಗಿಬಿಡುದು. ಈಗ ಎಂತೆಂಥವ್ರು ಇದ್ದಾರೆ ಲೆಕ್ಕ ಹಾಕಿ. ಇದ್ರ ಯಾವುದೋ ಸಾಮಾನ್ಯ ಹಂತಲ್ಲಿ ಗೆಲ್ಲೋದು ಬೇರೆ, ಫೈನಲ್ಸ್ ಗೆಲ್ಲೋದು ಬೇರೆ ಅಂತಾರಲ್ಲ ಆ ಟೈಪ್. ಹರಿಶ್ಚಂದ್ರನಿಗಿದ್ದವಂತೂ ಪ್ರತಿಸ್ಪರ್ಧಿಗಳ ಸಂಖ್ಯೆ ಭಾರಿ ಕಡಿಮೆ ಇತ್ತು. ಇಲ್ಲಿ ಭಾರಿ ಭಾರಿ ಮಹಾಮಹಾ ದೈತ್ಯರುಗಳೇ ಸೇರಿದ್ದಾರೆ, ಈಗ ಮಾಡೋದು ಭಾರಿ ಕಷ್ಟ, ಅದನ್ನ ಬಿಟ್ಟು ಬಿಡ್ತೇನೆ ಅಂತ ಹೇಳಿದ ತಕ್ಷಣ ಆಗ ಭೀಮಸೇನ ಹೇಳುತ್ತಾರೆ, ಅಣ್ಣ ಹಾಗೆಲ್ಲ ಅಲ್ಲ, ಒಂದು ಕೆಲಸ ಬಿಡ್ತೇನೆ ಎಂಬುದು ದೊಡ್ಡದಲ್ಲ, ಸಾಧಿಸೋದು ಭಾರಿ ದೊಡ್ಡದು. ಆದ್ರೆ ಸಾಧಿಸೋದಕ್ಕಿಂತ ಮುಂಚೆ ಮೂರು ಗುಣ ಇರಬೇಕು. ನಿಜಾನುಭಾವ ವರ್ಜಿತಾಹ, ಹರೇರ ಅನುಗ್ರಹ ಉಜ್ಜಿತಾಹ, ಮಹಾಪ್ರಯತ್ನ ವರ್ಜಿತಾಹ, ಜನಾನ ಜಗ್ಮುರುನ್ನತಿ. ಯಾರಲ್ಲಿ ಸ್ವಂತ ಯೋಗ್ಯತೆ ಇಲ್ಲ, ಯಾರಿಗೆ ದೇವರ ದಯೆ ಇಲ್ಲ, ಯಾರು ಸರಿಯಾದ ಪ್ರಯತ್ನ ಮಾಡೋದಿಲ್ಲ, ಅವರಿಗೊಂದು ಕೆಲಸ ಆಗೋದಿಲ್ಲ. ಆದ್ರಿಂದ ನಾವು ಮೂರನ್ನು ಗಮನಿಸಿ ನೋಡಬೇಕು. ಡಾಕ್ಟರ್ ಕಣ್ಣಿಗೆ ಹಾಕ್ತಾ ಇದ್ದಾನೆ ಸ್ಪೆಕ್ಸ್, ಯಾವ್ದು ಹಾಕಿದ್ರೆ ಸೂಟ್ ಆಗಲ್ಲ ನೋಡ್ತಾರೆ, ಕಣ್ಣೇ ಇಲ್ಲ ಅವ್ರಿಗೆ, ಯಾವ ಸ್ಪೆಕ್ಸ್ ಹಾಕಿದ್ರೆ ಏನು ಪ್ರಯೋಜನ ಇದರಿಂದ. ಅದು ಕುರುಡರಿಗೆ ಯಾವ ಸ್ಪೆಕ್ಸ್ ಹಾಕಿ ಯಾವ ಲೆನ್ಸ್ ಹಾಕಿದ್ರೆ ಉಪಯೋಗ ಇಲ್ಲ, ಅದಕ್ಕೆ ಅರ್ಹತೆ ಇಲ್ಲದವನಿಗೆ ಎಂದೂ ಸಿದ್ಧಿ ಬರೋದಿಲ್ಲ. ಇನ್ನೊಬ್ಬನಿಗೆ ಫಸ್ಟ್ ಕ್ಲಾಸ್ ಡಿಫೆಕ್ಟ್ ಇದೆ, ಕಣ್ಣು ಕಾಣುತ್ತೆ ಅವನಿಗೆ, ಕೆಲವು ವಿಷಯ ಆಗಬೇಕು. ಆದ್ರೆ ಡಾಕ್ಟರ್ಗೆ ಅವನು ಅಂತ ಡಾಕ್ಟರ್ ಅಂತ ಕೇಳಿದರೆ ಅವನು ಎಷ್ಟು ಜನ ಇಬ್ಬರು ಬಂದಿದ್ದಾರೆ ಅಂತ, ಸ್ವಾಮಿ ಒಂದೊಂದು ಕಾಣತ್ತೆ ಅಂತ ಒಬ್ಬನು ಬಂದ, ಸರಿ ಕೇಸ್ ಪಾಪ. ಡಾಕ್ಟರ್ ಎರಡೆರಡು ಕಾಣತ್ತೆ ಅಂತ ಅವನು ಬಂದ್ರೆ, ಡಾಕ್ಟರ್ ನಾಲ್ಕು ಜನ ಬಂದಿದ್ದೀರಲ್ಲ ಯಾರಿಗೆ ಔಷಧಿ ಕೊಡಲಿ ಅಂತ ಕೇಳಿದರೆ, ಪೇಷಂಟ್ಗೆ ಎರಡು ಕಡೆ ಡಾಕ್ಟರ್ ನಾಲ್ಕು ಕಾಣುತ್ತೆ, ಏನ್ ಮಾಡ್ಬೇಕು ಇಂತ ಪೇಷಂಟ್ ಡಾಕ್ಟರ್ ಇಟ್ಕೊಂಡು. ಇಂತ ಕೆಲವೆಷ್ಟೋ ಡಾಕ್ಟರ್ ಕಣ್ಣು ಕಳೆದವರಿದ್ದಾರೆ, ಕಣ್ಣು ಸರಿ ಮಾಡೋ ಡಾಕ್ಟರ್ ಅಲ್ಲ, ಕಣ್ಣು ಕಳೆದವರಿದ್ದಾರೆ ಪಾಪ. ಎಲ್ಲ ಡಾಕ್ಟರ್ ಹಾಗೆ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಡಾಕ್ಟರ್ ಅವ್ರ ಯೋಗ್ಯತೆ ಬೇಕಲ್ಲ, ಅದರಿಂದ ಸರಿಯಾದ ಪ್ರಯತ್ನ ಹಾಕದೆ ಹೋದರೆ ಏನು ಉಪಯೋಗ ಇಲ್ಲ. ಸರಿಯಾದ ಯೋಗ್ಯತೆ ಇರಬೇಕು, ಸರಿಯಾದ ಪ್ರಯತ್ನ. SLC ಫಸ್ಟ್ ರ್ಯಾಂಕು, ಯಾವುದಕ್ಕೆ ITI ಟ್ರೈನಿಂಗ್ ಸೇರಿಕೊಂಡ್ಬಿಟ್ರೆ ಎಷ್ಟು ದಡ್ಡ ಅಂತ ಕರೀತಾರೆ. PUC ಫಸ್ಟ್ ರ್ಯಾಂಕು, ಯಾವುದೇ ಕೆಲಸಕ್ಕೆ ಸೇರಿಬಿಟ್ರೆ ಇಲ್ಲ ಇಲ್ಲ, ಓದೋದನ್ನು ಓದ್ಬೇಕು, ಅದು ಅರ್ಹತೆ. ಅದು ಅಂದ್ರೆ ಇವತ್ತು ಅರ್ಹತೆ ಇದೆ, ಉಪಯೋಗ ಮಾಡ್ಕೊಳ್ಳೋ ಜನ ಇದ್ದಾರೆ, ಅರ್ಹತೆ ಇಲ್ಲ ಟ್ರೈ ಮಾಡೋ ಜನಗಳಿದ್ದಾರೆ, ಎರಡು ತಪ್ಪದು. ಅರ್ಹತೆ ಇಲ್ಲದವನು ಪ್ರಯತ್ನ ಪಟ್ಟರೆ ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವನ ಸಂಶಯ, ಅವನು ಬಿದ್ದೇ ಬಿಡ್ತಾನೆ, ಗ್ಯಾರಂಟಿ ಗೊತ್ತದು. ಯಾರಿಗೆ ಅರ್ಹತೆ ಇದ್ದು ಉಪಯೋಗ ಮಾಡ್ಕೊಳ್ಳೋದಿಲ್ಲ, ತುಂಬಾ ಮೇಲೆ ಹೋಗ್ಬೇಕಾದ್ರೆ ಎಲ್ಲೋ ಉಳ್ಕೊಂಡ್ಬಿಡ್ತಾನೆ, ಅದು ಇನ್ನೊಂದು ತಪ್ಪದು. ಅದು ಸರಿಯಾಗಿ ಯೋಚನೆ ಮಾಡಿದರೆ ಎರಡು ಇರಬೇಕು, ಎರಡರ ಮಧ್ಯೆ ಇರಬೇಕಾದ್ರೂ ದೇವರ ದಯೆ. ದೇವರ ದಯೆ ಇಲ್ಲ ಹೋದರೆ ಎಷ್ಟು ಅರ್ಹತೆ ಇದ್ರೂ ಕೂಡ ಕೆಲಸಕ್ಕೆ ಎಷ್ಟೋ ಇದ್ರೆ ಒಳ್ಳೊಳ್ಳೆ ಕ್ವಾಲಿಫಿಕೇಶನ್ ಇರೋದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. MA PhD ಮಾಡಿದವರು ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿ ಉಳಿದವರು ಪಾಪ ಕೊನೆಯವರಿಟ್ಟು ಅಲ್ಲೇ ರಿಟೈರ್ ಆದವರು ಇದ್ದಾರೆ. ತಾ ಬರೀ ಎಂ ಎ ಮಾಡಿದವರು ವೈಸ್ ಚಾನ್ಸಲರ್ ಆದವರು ಇದ್ದಾರೆ, ಬರೀ ಇದರಿಂದ ಅಲ್ಲಿವರೆಗೆ ಹೋದವರು ಇರ್ತಾರೆ, ಎಂ ಎ ಕರೆ ಉಳ್ಕೊಂಡವರು ಇರ್ತಾರೆ. ಯಾಕೆ ಅದೇ ಅನುಗ್ರಹ ಇಲ್ಲ, ದೇವರ ಅನುಗ್ರಹ ಇಲ್ಲದೆ ಹೋಗಿಬಿಟ್ರೆ ಎಲ್ಲ ಸಾಧನೆಗಳು ವ್ಯರ್ಥನೆ. ಅದಕ್ಕೆಲ್ಲ ಕಾಲಕ್ಕೂ ನಮಗೆ ಬೇಕಾದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಮನುಷ್ಯ ಎಷ್ಟೇ ಸರ್ಕಸ್ ಮಾಡಲಿ, ಎಷ್ಟೇ ಲಾಗ ಹಾಕಲಿ, ದೇವರ ದಯೆ ಬಿಟ್ಟರೆ ಮಾತ್ರ ಏನು ಕೆಲಸ ಆಗೋದಿಲ್ಲ. ಆದರೆ ದೇವರು ದಯ ಮಾಡಬೇಕಾದ್ರೆ ಮಾತ್ರ ಎರಡು ಫ್ಯಾಕ್ಟರ್ಸ್ ಮರೆಯಬಾರದು, ಸರಿಯಾದ ಯೋಗ್ಯತೆ ಮತ್ತು ಉಚಿತವಾದ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂತೇಳಿ, ಪ್ರಯತ್ನ ಶಬ್ದ ಯತ್ನ ಅಂತ ಹೇಳಿಲ್ಲ, ಪ್ರಯತ್ನ ಅಂತ ಕರೀತಾರೆ. ಪ್ರಯತ್ನ ಅಂದ್ರೆ ನಿಮ್ಗೆ ಗೊತ್ತೇನು? ಪ್ರಾಪರ್ ಎಫರ್ಟ್ಸ್ ಅಂತ ಅರ್ಥ. ಮನೆ ಕಟ್ಟಕ್ಕೆ ಪ್ರೇಮ ಮಾಡಿದ್ರೆ ಆಗ್ಲೇ ಇಲ್ಲ ಅಂತ ಹೇಳಿದ. ಎಷ್ಟಿದ್ದು ದುಡ್ಡು ಅಂದ್ರೆ 10 ರೂಪಾಯಿ ಇಟ್ಕೊಂಡು ಓಡಾಡ್ತಿದ್ದೀನಿ ಸ್ವಾಮಿ, ಮನೆ ಎಲ್ಲೂ ಸಿಗೋದು ಅಂತ ಕೇಳಿದರೆ 10 ರಿಜಿಸ್ಟ್ರೇಷನ್ ಕೂಡ ಯಾವ ರಿಯಲ್ ಎಸ್ಟೇಟ್ ಏಜೆನ್ಸಿ 10 ಸೇರಿಸೋದಿಲ್ಲ ಅವರ. 10 ರೂಪಾಯಿ ಇನ್ನೊಂದು 10 ರೂಪಾಯಿ ಕೊಡ್ತೀನಿ ಬೇಕಾದ್ರೆ, ಇನ್ನೊಂದು 10 ರೂಪಾಯಿ ಕೊಡ್ತೀನಿ ಅಂದ್ರೆ ಮೊದಲಿನ ಜಾಗ ಖಾಲಿ ಮಾಡು ಅಂತ ಹೇಳುತ್ತಾರೆ. ಇದು ಪ್ರಯತ್ನ ಅಂತ ಕರೆಯೋದಿಲ್ಲ. ಅದು ಲಕ್ಷಗಟ್ಟಲೆ ವ್ಯವಹಾರ ಇಲ್ಲದೆ ಹೋದರೆ ಮನೆಗಳ ಬಗ್ಗೆ ಮಾತಾಡೋದೇ ಸಾಧ್ಯ ಇಲ್ಲ. ಪ್ರಾಪರ್ ಎಫರ್ಟ್ಸ್ ಅಂದ್ರೆ ಅದು ಆ ತರಹ ನಾವು ಸರಿಯಾದ ಪ್ರಯತ್ನ ಎಷ್ಟು ಜನ ಮಾಡ್ತಾರೆ. ದೇವರು ಮುಂದೆ ನಾವು ಜ್ಞಾನ ಬಂದಿಲ್ಲ ಅಂತ ಹೇಳೋ ಜನ ಜ್ಞಾನಕ್ಕೆ ಪ್ರಯತ್ನ ಪಟ್ಟಿದ್ದೆಷ್ಟು ಈ ಮಧ್ಯೆ ಏನೂ ಇಲ್ಲ. ಒಂದು ಮನೆಯಲ್ಲಿ ಪುಸ್ತಕ ಕೂಡ ಇರೋದಿಲ್ಲ, ಏನು ಜ್ಞಾನಕ್ಕೆ ಪ್ರಯತ್ನ ಪಡ್ತಾನೆ ಮನುಷ್ಯ? ಗ್ರಂಥ ಇರಬೇಕು, ಹೇಳೋರ ಹತ್ರ ಹೋಗಬೇಕು, ಶ್ರದ್ಧೆಯಿಂದ ಓದಬೇಕು. ನೋಡಿದ ಒಪ್ಪಿಸೋದ್ರೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಸುಮ್ಮನೆ ಕೇಳ್ಕೊಂಡವ್ರು ಜನ ಬರ್ತಾರೆ ಅಕಸ್ಮಾತ್. ನಾಳೆ ಒಪ್ಪಿಸಿ ಅಂದ್ರೆ ಅರ್ಧಕ್ಕರ್ಧ ಖಾಲಿಯಾಗಿ ಬಿಡುತ್ತವೆ. ಏ ಬರೀ ಪಜಿತ್ ಒಪ್ಪಿಸ್ಬೇಕು, ದಿರಾಗ್ರಾಜ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಅಲ್ಲಿ ಅಶೋಭಾರ್ತಾರೆ ಶುರುವಾತ ಆಗಲಿ. ಆ ಎಫರ್ಟ್ಸ್ ಹಾಕಬೇಕಾಗಿ ಆಗ ಒಂಥರ ಬರಲಿಲ್ಲ, ಪರವಾಗಿಲ್ಲ. ಜನಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಕೆಲಸ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ಕೆಲವರು ಬರ್ತಾರೆ, ಸಂಸ್ಕೃತ ತಗೊಂಡಾರ, ಎಲ್ಲ ವರ್ಗದವರು ಸಂಸ್ಕೃತ ತಗೊಳ್ಳಕ್ಕೆ ಅವಕಾಶ ಉಂಟು. ಕೆಲವರು ತಗೊಳ್ತಾರೆ, ಪಾಪ ಏನು ಬಂದಿರೋದಿಲ್ಲ. ಫೈನಲ್ ಬೇ ಇರುತ್ತೆ, ಸಂಸ್ಕೃತ ಓದಲಿಕ್ಕೆ ಬರೋದಿಲ್ಲ, ಲೈನ್ ಓದಕ್ಕೂ ಬರೋದಿಲ್ಲ ಅವರಿಗೆ. ಆ ಪುಣ್ಯ ವಿದ್ಯಾರ್ಥಿಗಳ ಕೆಲವು ಲೆಕ್ಚರರ್ಸ್ಗೆ ಓದಕ್ಕೆ ಬರೋದಿಲ್ಲ, ಅಂಥವ್ರು ಇದ್ದ ದಾಖಲೆ ಉಂಟು. ಕೆಲಸ ಬಿಟ್ಟು ಓಡೋದವರು ಇದ್ದಾರೆ, ಆ ರೀತಿ ಹಪಾಸವಾಗಿರ್ತಾರೆ ಅಂತ ವ್ಯವಸ್ಥೆ ಉಂಟು. ಆ ಹುಡುಗರಿಗೆ ಕೊನೆ ಇದ್ದಾಗ ಹೇಳಿದಾಗ, ನೋಡಯ್ಯ ಓದಬೇಕು ಸರಿಯಾಗಿ ಓದು ಅಂತ ಕೇಳಿದ್ರೆ, ಇಲ್ಲ ಸರ್ ಬರೋದಿಲ್ಲ, ನೀವು ಸುಮ್ಮನೆ ಪಾಠ ಮಾಡ್ಕೊಂಡು ಹೋಗಿ, ನಾನು ಓದ್ಕೊಂಡು ಹೋಗ್ತೇನೆ. ನನ್ನ ಹತ್ರ ಒಬ್ಬ ಯಾವುದೋ ಇವರ ಕಾಲ ಲೆಕ್ಚರ್ ಒಬ್ರು ಬಂದಿದ್ರು, ನನಗೆ ಯಾವುದೋ ಅರ್ಥ ಆಗಿಲ್ಲ ಹೇಳ್ಕೊಡಿ ಅಂತ ಬಂದರು. ಹೇಳೋದಕ್ಕೆ ಅಂತ ಹೋದಾಗ ಒಂದಿವ್ಸ ಬಂದರು, ಮರುದಿವ್ಸ ಹೇಳಿದರು, ನನಗೆ ಹೇಳಿದ್ರು ಅರ್ಥ ಆಗಲ್ಲ ಅಂತ ಹೇಳಿ. ನನಗೆ ಹೇಳಿದ್ರು ಅರ್ಥ ಆಗಲ್ಲ, ಮತ್ತೇನು ಮಾಡಬೇಕು? ನಾಳೆ ನಾನು ಪಾಠ ಮಾಡಬೇಕು ಹುಡುಗರಿಗೆ, ಇದನ್ನು ನಾಳೆ ನಾನು ಪಾಠ ಮಾಡಬೇಕಾಗಿದೆ. ನೀವು ಹೇಳಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ, ದಯವಿಟ್ಟು ನೋಟ್ಸ್ ಬರೆಸಿದ್ರೆ ಅದನ್ನು ಬರೆಸಿಬಿಡ್ತೀರಿ ಅಂತ ಹೇಳಿ. ಇದು ನಾನು ಕೇಳಿದ್ದೆ, ನನ್ನ ಅನುಭವ ಹೇಳ್ತಿರೋದು ನಾನು. ಏನು ಆಶ್ಚರ್ಯ, ನಾನು ನೋಟ್ಸ್ ಹಾಗೆ ಬರೆಸಿಬಿಡ್ತೀನಿ ನಾನು, ಅದನ್ನು ಹುಡುಗರು ಹಾಗೆ ಬರ್ಕೊಂಡ್ಬಿಡ್ತಾರೆ. ಅದಕ್ಕಿಂತ ಎಂದ ಮೊದಲಿಂದ ಬರೋದಿಲ್ಲ ಅಂದರೆ ಹೇಳ್ಕೊಟ್ರೆ ತಿಳಿಯೋ ಸ್ಥಿತಿನ ಇಲ್ಲ ಅಂತ ಹೇಳಿಬಿಡ್ತಾರೆ. ಇಂಥ ವರ್ಗದ ಜನ ಇರ್ತಾರೆ, ಪ್ರಯತ್ನ ಪಟ್ಟಿಲ್ಲ. ಆದರೆ ಅದೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಒಬ್ರು ಬಂದಾಗ, ನೋಡಯ್ಯ ಓದು ಅಂತ ಹೇಳಿದರೆ, ಇಲ್ಲ ಸರ್ ಓದಲಿಕ್ಕೆ ಆಗೋದಿಲ್ಲ. ಇಲ್ಲ ಓದಲೇಬೇಕು ನೀನು, ನೀನು ಓದು, ಅರ್ಥ ಆಗಿರೋ ತಪ್ಪು ಹೋದಿರೂ ಪರವಾಗಿಲ್ಲ, ಓದು ಅಂದ್ರೆ 3 ದಿವಸ ಹೇಳಿದ್ರೆ ಮೊದಲಿಂದ ಚಕ್ಕರ್ ಹೊಡಿತಾರೆ. ಆಮೇಲೆ ಅಟೆಂಡೆನ್ಸ್ ಕೊಡದೆ ಹೋದಾಗ ತಪ್ಪು ಬರ್ತಾರೆ, ಮತ್ತೆ ಓದು ಅಂತ ಹೇಳಿದಾಗ ಆಮೇಲೆ ಓದ್ತಾನೆ, ಆಮೇಲೆ 4 ದಿವಸ ಆದ್ರೆ ಓದ್ತಾನೆ, ಸರಸರ ಓದಕ್ಕೆ ಶುರು ಮಾಡ್ತಾನೆ. ಎಲ್ಲಿಂದ ಬಂತಿದು? ಆ ಪ್ರಯತ್ನ ಮಾಡಿದ್ದಕ್ಕೆ ಬಂತು. ಪ್ರಯತ್ನ ಮಾಡದೆ ಹೋದ್ರೆ ಎಂದೂ ಸಾಧ್ಯ ಇಲ್ಲ. ಆ ವೃತ್ತಿ ಅಸಕೃತೋಪದೇಶ. ಅದೇ ಹುಡುಗರು ಆಶ್ಚರ್ಯ ಪಡ್ತಾರೆ, ಸರ್ ನಮ್ಮ ಮೊದಲೇ ಯೋಚನೆ ಮಾಡಿ ಎಷ್ಟು ಮುಂದೆ ಬಂದ್ಬಿಡ್ತಿದ್ದಾರೆ ಅಂತ. ಹೇಳಿದವರಿದ್ದ ಇವನು ಪ್ರಯತ್ನ ಪಟ್ಟಿಲ್ಲ, ಮಾಡಿಸಿಲ್ಲ. ಓದಿದ್ರೆ ಮನುಷ್ಯರ ಬುದ್ಧಿಗೆ ಅಸಾಧ್ಯವಾದದ್ದು ಇರೋದು ಭಾರಿ ಕಡಿಮೆ. ಎಲ್ಲ ಆಗದೆ ಇರಬಹುದು, ಏನೂ ಆಗೋದಿಲ್ಲ, ಅವನು ತಪ್ಪಾಗುತ್ತೆ, ಸ್ವಲ್ಪ ಆದ್ರೂ ಆಗುತ್ತೆ ಕೊನೆ ಪಕ್ಷ. ಆಮೇಲೆ ಅರ್ಥ ಆಗುತ್ತೆ, ಸಲೀಸಾಗಿ ಹೋಗ್ತಾರೆ, ಹೊಂಚಿಕೊಂಡು ಹೋಗ್ತಾರೆ ಫಸ್ಟು. ಆಮೇಲೆ ಎರಡೆರಡು ಪದ ಬಂದು ಅಕ್ಷರ ಹೊಂದಿಸ್ತಾರೆ, ಆಮೇಲೆ ಪದಗಳು ಜೋಡಿಸ್ತಾರೆ, ವಾಕ್ಯಗಳು ಓದಿಸ್ತಾರೆ, ಆಮೇಲೆ ಸರಿಯಾಗಿ ಒಂದಕ್ಕೆ ಬರುತ್ತೆ. ಅದಕ್ಕೆ ಪ್ರಯತ್ನ ಸರಿ ಮಾಡದೆ ಹೋದರೆ ಯಾವ ಕೆಲಸಗಳು ಆಗೋದಿಲ್ಲ. ಅದನ್ನು ಮುಂದಿಟ್ಟು ಮನುಷ್ಯ ಬದುಕಬೇಕು. ನಮ್ಮ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತಿಲ್ಲ, ದೇವರ ದಯ ಮಾಡೋದು ನಿಶ್ಚಿತ. ಪ್ರಯತ್ನ ಹಾಕಿದ್ರೆ ಸಾಧ್ಯ. ಅಣ್ಣ ಪ್ರಯತ್ನ ಹಾಕೋಣ, ಕೆಲಸ ಸಾಧಿಸೋಣ, ಜರಾಸಂಧ ಸಾಯ್ತಾನೆ, ನಮ್ಮ ಯಾಗ ಮುಗಿಯುತ್ತೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಒಪ್ಪೋದಿಲ್ಲ. ಇಲ್ಲ ಭೀಮಸೇನ, ಇದು ಸಾಮಾನ್ಯನ ವಿಚಾರದ ಬಗ್ಗೆ ನಾವು ಮಾತಾಡೋದಲ್ಲ, ಜರಾಸಂಧ ಸಾಮಾನ್ಯನಲ್ಲ, ಅವನು ಭಾರಿ ಭಾರಿ ಬಲಾಢ್ಯ, ಅಂಥವನನ್ನು ಗೆಲ್ಲೋದಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ದೇ ಅಂತ ಮತ್ತೆ ಸೇರಿಸ್ತಾನೆ. ಅಂಥವನ್ ಗೆಲ್ಲೋದಂದ್ರೆ ಸಾಮಾನ್ಯ ಅಲ್ಲ, ಭಾರಿ ಇದಾದವನು. ಆ ಕೃಷ್ಣ ಹೇಳುತ್ತಾನೆ, ಹೌದು ಜರಾಸಂಧನ್ನ, ಜರಾಸಂಧ ಭಾರಿ ದೊಡ್ಡ ದೈತ್ಯ, ಅವನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂದು ಮಾತ್ರ ನಿಶ್ಚಿತ ಅಂತ ಹೇಳಿದನಂತೆ. ಆಗ ಒಂದು ಪ್ರಶ್ನೆ ಬಂತು. ಆಗ ಆ ಧರ್ಮರಾಜ ಪ್ರಶ್ನೆ ಕೇಳುತ್ತಾನೆ, ಕೃಷ್ಣ ಈ ಜರಾಸಂಧ ಇಷ್ಟು ಅಜೇಯನಾಗ್ಲಿಕ್ಕೆ ಏನು ಕಾರಣ? ಅವನ್ನು ಕೊಲ್ಲೋದಕ್ಕೆ ಅಸಾಧ್ಯ ಅಂತ ಜನ ತಿಳ್ಕೊಂಡು ಬಿಟ್ಟು, ಅವ್ರ ಹತ್ರ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಜರಾಸಂಧ ಎಂತೆಂತೂ ಸೋಲಿಸಿದ್ದ ಗೊತ್ತಾ? ಶಲ್ಯರಾಜ ಮಹಾಪರಾಕ್ರಮಿ, ಜರಾಸಂಧನಿಗೆ ಹೇಳಿದ ಮಾತು ಕೇಳ್ತಿದ್ದೆ ಶಲ್ಯರಾಜ, ಅಂತ ಮಹಾಪರಾಕ್ರಮಿ ನಾ ತನ್ನ ಕೈ ಹಿಡ್ಕೊಂಡಿದ್ದ. ಕೀಚಕ ಎಂಥ ದುಷ್ಟ ಜರಾಸಂಧನ ಶಿಷ್ಯ, ಅವನು ಶಿಶುಪಾಲ ಪೌಂಡ್ರಕ ವಾಸ್ತವ ಎಲ್ಲ ಅವನ ಶಿಷ್ಯರುಗಳು, ದ್ರುಪದ ರಾಜ ಮಹಾವೀರ, ವಿರಾಟ್ ರಾಜ ಮಹಾವೀರ, ಅವರೆಲ್ಲ ಜರಾಸಂಧನ ಹೇಳಿದ್ರೆ ಏಳು ಅಂದ್ರೆ ಏಳು, ಕೂಡು ಅಂದ್ರೆ ಕೂಡು, ಆ ರೀತಿ ಆಗಿಬಿಟ್ಟಿತ್ತು. ಅಂತ ಮಹಾಪರಾಕ್ರಮಿಗಳೆಲ್ಲ ಅವನ ಮುಂದೆ ಕೈಮುಕೊಂಡು ನಿಲ್ಬೇಕಾದ್ರೆ ಅವನು ಏನವನ ಜನ್ಮದ ರಹಸ್ಯ, ಏನವನ ಹೆರಿಮೆ ಹಿನ್ನೆಲೆ ಅಂತ ಪ್ರಶ್ನೆ ಕೇಳಿದನು. ಏನವನ ಗುಟ್ಟು ಅಂತ ಕೇಳಿದ್ರೆ ಆಗ ಭಗವಂತನಾದ ಕೃಷ್ಣ ಆ ಜರಾಸಂಧನ ಹಿನ್ನೆಲೆ ಹೇಳ್ತಾನೆ. ಕೃಷ್ಣನಿಗೆ ನಂಗೆ ಗೊತ್ತಿಲ್ಲಪ್ಪ, ಯಾರು ಕೇಳ್ಕೊಂಡ್ಬಂದು ಹೇಳ್ತೀನಿ, ಅವೆಲ್ಲ ಇಲ್ಲ, ಅದು ಹೇಳಿದ್ರೆ ಕೃಷ್ಣನೇ ಅಲ್ಲ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವಿತ್ತ ಪರಂತಪ, ನನಗೆ ಗೊತ್ತಿಲ್ಲದ್ದೇ ಇಲ್ಲ, ಕೃಷ್ಣ ಹೇಳ್ತಾನೆ ಅದರಂತೆ ಹೇಳ್ತಾನೆ ತಕ್ಷಣ. ಧರ್ಮರಾಜ ಅವನ ಕಥೆ ಇಷ್ಟು ಅಂತ ಹೇಳ್ತಾನೆ. ಒಂದು ಮಗಧ ದೇಶ ಅಂತ ದೇಶ, ಅಲ್ಲಿ ಬೃಹದ್ರಥ ಅಂತ ಒಬ್ಬ ರಾಜ, ಅವನು ಬಹಳ ಪ್ರಸಿದ್ಧನಾದ ಬೃಹದ್ರಥ, ದೊಡ್ಡ ರಥ ಇಟ್ಕೊಂಡಿದ್ದಂತ ರಥ ಯಾವುದಂತ ಮುಂದೆ ಹೇಳುತ್ತಾನೆ. ವಿಚಿತ್ರವಾದ ರಥ, ಆದ್ದರಿಂದಾಗಿಯೇ ಅವರ ಹೆಸರು ಸಾರ್ಥಕವಾಗಿತ್ತು. ಮಹಾಪರಾಕ್ರಮೆಯಾದವನು, ಭಾರಿ ಧರ್ಮಿಷ್ಠನಾದವನು, ಜೊತೆಗೆ ಎಷ್ಟು ಪರಾಕ್ರಮೆಯಾಗಿದ್ದ ಅಷ್ಟೇ ಧರ್ಮಿಷ್ಠನಾಗಿದ್ದ, ಪ್ರಜೆಗಳು ಸುಖವಾಗಿ ನೋಡಿಕೊಂಡಿದ್ದ, ಎಲ್ಲ ರೀತಿಯಾದ ಸುಖ ಸಂತೋಷವನ್ನ ತಾನೂ ಪಟ್ಟಿದ್ದ, ಜನಗಳಿಗೂ ಕೊಟ್ಟಿದ್ದ. ಅನೇಕ ದಿವಸಗಳು ಕಡಿತಾ ಕಡಿತಾ ಹೋಯಿತು. ಅವನಿಗೆ ಇಬ್ಬರು ಹೆಂಡಂದಿರು, ಕಾಶಿರಾಜನ ಮಕ್ಕಳವರು. ಕಾಶಿರಾಜನ ಇಬ್ಬರು ಹೆಂಡ ಮಕ್ಕಳನ್ನ ಮದುವೆ ಆಗಿರ್ತಾರೆ, ಹೆಣ್ಮಕ್ಕಳನ್ನ. ಅವರಿಬ್ಬರು ಕೂಡ ಟ್ವಿನ್ಸ್, ಜೊತೆಗೆ ಆ ಇಬ್ಬರು ಹೆಂಡಂದರು ಕೂಡ ಬರೀ ಮಕ್ಕಳಲ್ಲ, ಜೊತೆಯಾಗಿ ಹುಟ್ಟಿ ಅವಳಿಗಳವರು. ಆದ್ರೆ ಮದುವೆ ಮಾಡಿಕೊಡ್ಬೇಕಾದ್ರೆ ಒಟ್ಟಿಗೆ ಮದುವೆ ಆದ ಇಬ್ಬರು ಕೂಡ, ಇವ್ರು ಮದುವೆ ಆದ. ಹೀಗೆ ಒಂದೇ ಮನೆಗೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಬಿಟ್ರು. ಆಗ ಅವನು ರಾಜ ಪಾಪ ಕೇಳ್ಕೊಂಡ, ನನ್ನ ಮಕ್ಕಳು ಭಾರಿ ಸರಿಯಾಗಿ ನೋಡ್ಕೋಬೇಕಪ್ಪ ಅಂತ ಕೇಳಿದಾಗ ಆತ ಮಾತು ಕೊಟ್ಟನಂತೆ, ಯೋಚನೆ ಮಾಡಬೇಕಾಗಿಲ್ಲ, ಸರಿಯಾಗಿ ನೋಡ್ಕೋತೇನೆ ಅವರನ್ನ ಅಂತ ಹೇಳಿ ಇಬ್ಬರಿಗೂ ಹೇಳಿಬಿಟ್ಟನಂತೆ, ನಿಮ್ಮನ್ನು ಒಂದೇ ರೀತಿ ನೋಡ್ಕೋತೇನೆ, ಏನೇ ಸಿಕ್ಕರು ನಿಮಗೆ ಅರ್ಧ ಅರ್ಧ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿಬಿಡ್ತ. ಇಬ್ರು ಸಮವಾಗಿ ಹಂಚುತ್ತೇನೆ, ಒಬ್ಬರಲ್ಲೂ ಪಕ್ಷಪಾತ ನಾನು ಮಾಡೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟು ಬಿಟ್ಟನಂತೆ. ಆ ಮಾತು ಎಣ್ಣೆ ದಿವಸ ಚೆನ್ನಾಗಿ ನಡೀತು. ಪಾಪ, ಬಹುಶಃ ತನ್ನ ಹೆಂಡಂದಿರನ್ನ ಒಬ್ಬರಿಗೂ ಕೂಡ ಮನಸ್ಸಿಗೆ ಅಸಮಾಧಾನವಾಗದಂತೆ ಸರಿಯಾಗಿ ನೋಡ್ಕೊಂಡು ಬಂದ. ವಯಸ್ಸು ಆಗ್ತಾ ಬಂತು ಅವನಿಗೆ, ವಯಸ್ಸು ಆಗ್ತಾ ಬಂತು. ಆಗ ಅವನಿಗೆ ದೊಡ್ಡ ಕೊರತೆ ಒಂದು ಕಾಣಿಸ್ತು, ಸಂತತಿ ಅವನಿಗೆ ಆಗಲಿಲ್ಲ, ಒಂದು ಮಗು ಹುಟ್ಟಲಿಲ್ಲ, ಹೆಣ್ಣು ಇಲ್ಲ ಗಂಡು ಇಲ್ಲ, ತುಂಬಾ ಕೊರಗಿದ. ಅದಕ್ಕೋಸ್ಕರ ಏನೇನೋ ಮಾಡಿದ, ಪುತ್ರ ಕಾಮೇಷ್ಠನು ಮಾಡಿಬಿಟ್ಟಂತೆ ಕೊನೆಗೆ. ಆದ್ರೂ ಸಂತತಿಯ ಸುಳಿವು ಕಾಣಲಿಲ್ಲ ಅವನಿಗೆ, ತುಂಬಾ ಬೇಜಾರಾಗೋಯ್ತು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಆ ಊರು ಸುದ್ದಿ ಬಂತು, ಆ ಊರ ಹೊರಗೆ ಒಬ್ಬ ಋಷಿಗಳು ಒಂದು ಕೂತಿದ್ದಾರೆ ಅಂತ ಸುದ್ದಿ ಬಂತು. ಆ ಊರಲ್ಲಿ ಋಷಿಗಳು ಬಂದಿದ್ದಾರೆ, ಊರಿನ ತಪೋವನ, ಅಲ್ಲಿ ಒಂದು ವೃಕ್ಷದ ಕೆಳಗಡೆಗೆ ತಪಸ್ ಮಾಡ್ತಾ ಕೂತಿದ್ದಾರೆ ಸುದ್ದಿ ಬಂತಂತೆ. ತಕ್ಷಣ ರಾಜ ಹೊರಟುಬಿಟ್ಟ, ದೊಡ್ಡವರು ಬಂದಾಗ ಗೌರವಿಸಬೇಕಾದ ಕರ್ತವ್ಯ. ತಕ್ಷಣ ಅವರ ಹತ್ರ ಕುಟುಂಬ ಸಪರಿವಾರನಾಗಿ ಹೋಗಿ ಅವರ ನಮಸ್ಕಾರವನ್ನು ಮಾಡಿ ನಿಂತ್ಕೋತಾ ಇದ್ದಾರೆ. ಈ ಸಾಧು ಸಂತರು ಬಂದ್ರೆ ದೊಡ್ಡ ನ್ಯೂಸ್ ಅದು ಒಂದು. ಬೂದಿಗೀದಿ ಕೊಡೋರು ಬಂದ್ರೆ ಇವತ್ತು ಜನ ಸೇರಿಬಿಡ್ತಾರೆ. ಪಾಪ, ಅವರಂತೂ ಮಹಾಸಿದ್ಧ ಪುರುಷರು. ಹೋಗಿ ನೋಡ್ತಾನೆ, ಅವರ ಹೆಸರು ಚಂಡಕೌಶಿಕರು ಅಂತ ಹೇಳಿ, ಚಂಡಕೌಶಿಕರು ಅಂತ ಹೆಸರು. ಕಕ್ಷಿವಾನ್ ಗೌತಮ ಅಂತಕ್ಕಂಥ ಮುನಿಯ ಮಗ, ಬಹಳ ಸಿದ್ಧ ಪುರುಷರು, ಬಹಳ ಹೆಸರುವಾಸಿಯಾದವರು, ಮಹಾಮಹಾ ತಪಸ್ವಿಗಳು. ಅವರ ಹತ್ರ ಹೋಗಿ ನಮಸ್ಕಾರ ಮಾಡಿದನಂತೆ. ಅವನು, ಅವನ ಹೆಂಡತಿ, ಅವನ ಮಂತ್ರಿಗಳು, ಪರಿವಾರ ರಾಜವೈಭವದಿಂದನೇ ಹೋಗಿರ್ತಾರೆ. ಅವರು ನೋಡ್ತಾರೆ, ಅವರು ನಮಸ್ಕಾರಾದಿಗಳನ್ನು ಸ್ವೀಕಾರ ಮಾಡ್ತಾರೆ. ಏನು ರಾಜ, ಇದೇನು ಬರಬೇಕು ಕೇಳ್ಕೊ, ಕೊಡ್ತೇನೆ ಅಂತ ಹೇಳಿ. ಏನು ಬರಬೇಕು ಕೇಳ್ಕೊ, ಈ ಋಷಿಮುನಿಗಳು ಬರೋದೇ ಅದಕ್ಕೆ ಹೇಳ್ತಾರೆ. ಅನುಗ್ರಹ ಏಹ ಚರಂತೆ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜ್ಞಾನಿಗಳು ಬಂದರು ಅಂದ್ರೆ ನಮ್ಮಿಂದ ಏನ್ ತಗೊಳ್ತಾರೆ ಅಲ್ಲ, ನಾವು ಕೊಡೋದಕ್ಕಿಂತ ಅವ್ರು ಕೊಡೋದು ಭಾರಿ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಕೊಡೋದು ಭಾರಿ ದೊಡ್ಡದು, ಏನ್ ಬೇಕಯ್ಯ ಕೇಳು ಅಂತ ಹೇಳಿದಾಗ ಅಂತ ಹೇಳ್ತಾರೆ, ಸ್ವಾಮಿ ನನ್ನ ಪರಿಸ್ಥಿತಿ ಬಹಳ ವಿಚಿತ್ರ, ನನಗಿಲ್ಲದ್ದೇ ಇಲ್ಲ, ಆದ್ರೆ ಮುಖ್ಯವಾದ ಒಂದೇ ನನಗಿಲ್ಲ, ಸಂತತಿಯೇ ನನಗಿಲ್ಲ, ಆದ್ದರಿಂದ ಏನು ಕೊಟ್ರೆ ನನಗೇನಂತೆ. ನಾನೀಗ ವಾನಪ್ರಸ್ಥನಾಗಿ ಹೋಗುವ ವಯಸ್ಸು ಬಂದಿದೆ, ಈ ವೃದ್ಧಾಪ್ಯದಲ್ಲಿ ಉತ್ತರಾಧಿಕಾರಿ ಕೊಡೋ ಯೋಗ್ಯತೆ ನನಗಿಲ್ಲ, ಈಗ ಜನಗಳೆಲ್ಲ ಅನಾಥರಾಗಿ ಬಿಡ್ತಾರೆ, ಅವನು ಯಾವ ರೀತಿ ಉತ್ತರ ಕೊಡಲಿ, ನಾನೀಗ ನಾನು ಯಾವ ವರ ಕೇಳ ಸ್ಥಿತಿಯಲ್ಲೂ ನಾನು ಇಲ್ಲ, ನೀವೇನೋ ವರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ನನಗೆ ವರ ತಗೊಂಡು ಏನು ಮಾಡಲಿ ನಾನು ಅಂತ ಕೇಳ್ತಾರೆ, ಏನು ಮಾಡಲಿ ನಾನೀಗ, ನನಗೆ ಯಾವ ವರವೂ ಬೇಡ, ಅನುಗ್ರಹ ಮಾಡಿರಿ ಅಂದನಂತೆ. ಆಗ ಅವರು ಕೇಳ್ತಾರೆ, ಸಂಕೋಚ ಪಡಬೇಡ, ಬೇಕಾದ ಕೇಳ್ತೇನೆ ಕೊಡು ಅಂದರೆ, ಹಾಗಿದ್ರೆ ನನಗೆ ಒಂದು ಸಂತತಿ ಕರುಣಿಸಿ ಅಂತ ಕೇಳಿದ್ದಾರೆ, ನನ್ನ ಸಂತಾನ ಬೇಕು. ಆ ಕ್ಷಣ ಅವರು ಆಗಲಿ ಅಂತ ಹೇಳಿ ಹಾಗೆ ಧ್ಯಾನಕ್ಕೆ ಕೂತರಂತೆ. ಏನೊಂದು ಆಶ್ಚರ್ಯ ನಡೆದು ಹೋಗ್ತಾ ಇದೆ. ಅವರು ಕೂತಿದ್ದು ಮಾವಿನ ಮರದ ಕೆಳಗಡೆಗೆ, ಅದು ಮಾವಿನ ಹಣ್ಣು ಬಿಡೋ ಕಾಲ ಆಗಿದ್ದಿಲ್ವಂತೆ, ಈ ಮಧ್ಯೆ ಮಾವಿನ ಹಣ್ಣು ಬಿಡೋ ಕಾಲ ಆಗಿರಲಿಲ್ಲ. ಅದ್ರ ಕೆಳಗೆ ಕೂತಿದ್ರು, ಕಣ್ಣು ಮುಚ್ಚಿದ್ರು, ಒಂದು ಹಣ್ಣು ಕೆಳಗೆ ಡೈರೆಕ್ಟ್ ಆಗಿ ಕೈಯಲ್ಲಿ ಬಿತ್ತಂತೆ. ಆ ಕ್ಷಣಕ್ಕೆ ಕೈಯಲ್ಲಿ ಬಿತ್ತಂತೆ. ನೋಡ್ತಾರೆ, ಗಾಳಿ ಬೀಸಿ ಬಿತ್ತು ಬೀಳ್ಬೇಕಾದ್ರೆ ಒಂದು ಕಾರಣ, ಇಲ್ಲ ಗಾಳಿ ಬೀಸಿ ಇರಬೇಕು, ಇಲ್ಲ ಗಿಳಿ ಕಚ್ಚಿ ಕೆಳಗೆ ಬೀಳಬೇಕು. ಗಿಳಿಗಳು ಬಂದ್ಬಿಟ್ಟು ಹಣ್ಣಾಗಿರುತ್ತಲ್ಲ, ಅದನ್ನ ಕಚ್ಚಿ ಬಿಡುತ್ತೆ, ಆಮೇಲೆ ಇದಾದಾಗ ಅದು ಬೀಳೋ ಸಂಭವ ಉಂಟು. ಎರಡು ಕಾರಣ, ಇವತ್ತು ಕಲ್ಲೋಡಿದ್ರು ಬೀಳಿಸ್ತಾರೆ, ಅದು ತಪ್ಪದು, ಆ ಶಾಸ್ತ್ರ ಒಪ್ಪೋದಿಲ್ಲ. ಕಲ್ಲೋಡಿದ್ರು ಬೀಳಿಸಿದರೆ ಹೊರದವನಿಗೆ ಶಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ ಹೇಳೋದು. ಆ ರೀತಿ ಹಣ್ಣು ಬೀಳಿಸಿದರೆ ಒಳ್ಳೆಯದು ಕೂಡ ಅಲ್ಲ, ಶಾಸ್ತ್ರನೂ ಒಪ್ಪೋದಿಲ್ಲ, ಧರ್ಮನೂ ಒಪ್ಪೋದಿಲ್ಲ, ಹಣ್ಣು ಚೆನ್ನಾಗೂ ಇರೋದಿಲ್ಲ ಅದು. ಅದಕ್ಕೋಸ್ಕರ ಎರಡಿದ್ ನೋಡ್ತಾರೆ, ಗಿಳಿ ಕಚ್ಚಿದ್ದಲ್ಲ, ಸರಿಯಾಗಿ ಇದು ಗಿಳಿ ಕಚ್ಚಿಲ್ಲ, ಗಾಳಿ ಬೀಸಿಲ್ಲ, ಗಾಳಿ ಸರಿಯಾಗಿದೆ ವಾತಾವರಣ, ಬಿದ್ದು ಒಂದೇ ಹಣ್ಣು, ಮತ್ತೆ ಆ ಗಿಡದಲ್ಲಿ ಹಣ್ಣುಗಳೇ ಇಲ್ಲ, ಕಾಲ ಅಂತ ಅಲ್ಲವೇ ಅಲ್ಲ. ತಕ್ಷಣ ಅವ್ರು ನೋಡಿ ಕೈಲಿ ಹಿಡ್ಕೊಂಡ್ರಂತೆ, ಹಾಗೆ ಮಂತ್ರಿಸಿದರಂತ, ಮಂತ್ರಗಳನ್ನು ಹಾಕಿದರಂತೆ. ರಾಜ ತಗೋ ನೀನು ಇದನ್ನ, ಇದರಿಂದ ಸಂತತಿ ಆಗತ್ತೆ, ನಿನ್ನ ಹೆಂಡತಿಗೆ ಕೊಡು ಅಂತ ಕೊಟ್ರಂತೆ. ಭಾರಿ ಖುಷಿಯಾಯಿತು. ಋಷಿಮುನಿಗಳ ಅನುಗ್ರಹ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆ ದೃಷ್ಟಾಂತ. ಆ ಕಾಲದಲ್ಲಿ ಮಾವಿನ ಹಣ್ಣು ಬಂದಿದ್ದೇ ಒಂದು ಸಾಕ್ಷಿ. ಆ ಕ್ಷಣದಲ್ಲಿ ಮಂತ್ರಿಸಿ ಕೊಟ್ಟು ಟ್ರೈ ಮಾಡು ಅಂತ ಕೊಡಲಿಲ್ಲ ಮತ್ತೆ ಅವರು, ಹಾಗೇ ಆಗತ್ತೆ ಅಂತ ಹೇಳುತ್ತಾರೆ. ಇವತ್ತು ಯಾವ ವೈದ್ಯ ಕೂಡ 100% ಗ್ಯಾರಂಟಿ ಕೊಡೋದಿಲ್ಲ. ಟ್ರೈ ಮಾಡೋಣ ಅಂತ ಹೇಳ್ತಾರೆ ಅಷ್ಟೇ ಹೊರತು ಇವತ್ತು 100 ಕ್ರೋಶ್ ಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಕೇಳೋ ನಕ್ಕು ಬಿಡ್ತಾರೆ, ಬುದ್ಧಿ ಇದೆ ಅಂತ ಕೇಳಿಬಿಡ್ತಾರೆ. ಇವರಿಗೆ ಕೈಲಾಗೋದಿಲ್ಲ ಅಂತ ಗೊತ್ತಾಗಿದೆ. ಋಷಿಮುನಿಗಳು ಹಾಗಲ್ಲ, ಅವ್ರ ತಮ್ಮ ಇತಿಮಿತಿಗಳು ಗೊತ್ತ ಅವರಿಗೆ. ಆದರೆ ತಾವು ಕಲಿತ ವಿದ್ಯೆ ಮೇಲೆ ಭಾರಿ ವಿಶ್ವಾಸ ಅವರಿಗೆ. ಉಪದೇಶ ಮಾಡಿದ ಗುರುಗಳ ಬಗ್ಗೆ, ಮಂತ್ರಗಳ ಬಗ್ಗೆ ಎಷ್ಟು ವಿಶ್ವಾಸ ಅಂದ್ರೆ ರಾಯರು ಹೇಳಿದ್ರಲ್ಲ, ಸಾಕ್ಷಿ ಹಯಾಶ್ಯೋ ಅತ್ರಹಿ, ಹೈಗ್ರೀವ ದೇವರೇ ಸಾಕ್ಷಿ ಇದಕ್ಕೆ. ಇಷ್ಟು ಪ್ರಮಾಣ ಮಾಡಿ ಹೇಳಿರ್ತಾರೆ, ಯೋಚನೆ ಮಾಡಿ. ಇದು ಅಹಂಕಾರದ ಮಾತಲ್ಲ, ಮತ್ತೆ ಇದು ಆ ಸಿದ್ಧಿ ಮೇಲೆ ವಿಶ್ವಾಸದ ಮಾತಿದು. ಒಂದು ಸಿದ್ಧಿ ಮೇಲೆ ಇದು ವಿಶ್ವಾಸದ ಮಾತಾದ್ರಿಂದ ಈ ಮಾತು ಬೇರೆ, ಆ ಮಾತು. ಆಟಗಾರ ಇರ್ತಾರೆ ಪಾಪ, ಇವರೇ ಸೆಂಚುರಿ ಹೊಡೆದಲ್ಲಿ ಇಟ್ಕೊಂಡಿರ್ತಾರೆ, ಸೊನ್ನೆ ಹೊಡೆದು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಆ ಕಡೆ ಆಗಲಿ ನೋಡಿದ್ರೆ ವಿಶ್ವ ಇದಕ್ಕೆ 100% ಯಾರು ಹೇಳ್ತಾರೆ ಇವತ್ತು ಹೊಡೆದೇ ಹೊಡಿತೀರಿ ಅಂತ ಹೇಳಿ ಹೊಡೆದವರು ಯಾರು ಇದ್ದಾರಾ? ಇಲ್ಲವೇ ಇಲ್ಲ. ಹೊಡೆದ ಮೇಲೆ ಭಾರಿ ದೊಡ್ಡದವರು ಮೊದಲೇ ಪ್ಲಾನ್ ಮಾಡಿದ್ದೆ, ಕತೆ ಸಾವಿರ ಹೇಳಕ್ ಬರ್ತದೆ. ಆದರೆ ಮೊದಲು ಹೇಳಿದ ಎಷ್ಟನೇ ಮಾಡಕ್ ಸಾಧ್ಯ ಇದೆ. ಆದರೆ ಇವತ್ತು ಋಷಿಮುನಿಗಳಿಗೆ ಸಾಧ್ಯ. ಅದು ಕೆಲ ಅಹಂಕಾರದಿಂದ ಹೇಳ್ತಾರೆ, ಅದಲ್ಲ, ಅವ್ರು ಶ್ರದ್ಧೆಯಿಂದ ಹೇಳ್ತಾರೆ. ಅಂತ ಶ್ರದ್ಧೆಯಿಂದ ಹೇಳಿದ್ದರ ಫಲ ದೇವ್ರು ನಡೆಸ್ತಾನೆ ಅಂತ ವಿಶ್ವಾಸ ಅವರಿಗೆ. ಹೋಗಯ್ಯ ಮಗು ಆಗ ಆಗತ್ತೆ ಅಂತ ಹೇಳಿದ್ರು. ಅವ್ರು ಹೊರಟು ಹೋದ್ರು. ಆ ಕಡೆಗೆ ಈತ ಮನೆಗೆ ಹೋದ. ಸುಮ್ಮನೆ ಒಬ್ಬ ಹೆಂಡತಿ ಕೊಡಬಾರದೆ, ಮಾತು ಕೊಟ್ಟಿದ್ನಲ್ಲ ನೆನಪಾಯ್ತದನ. ಓಹೋ, ಏನೇ ಕೊಟ್ಟರು ಇಬ್ಬರು ಹೆಂಡಿದ್ರೆ ಸಮವಾಗಿ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಎರಡು ಭಾಗ ಮಾಡಿದ ಸರಿಯಾಗದನ? ಎರಡು ಭಾಗ ಮಾಡಿದ, ಇವಳಿಗೊಂದು ಅವಳಿಗೊಂದು ಕೊಟ್ಟ. ಋಷಿಗಳು ಹೇಳಿದ್ದಾರೆ, ತಿನ್ನಿ ನೀವು ಸಂತತಿ ಆಗತ್ತೆ ಅಂತ ಹೇಳಿದ್ರು. ಇಬ್ಬರು ತಿಂದು ಬಿಟ್ರು, ಇಬ್ಬರು ಹಣ್ಣು ತಿಂದ್ರು, ಗರ್ಭಿಣಿಯರಾಗಿಯೂ ಬಿಟ್ರು. ಆ ಋಷಿಗಳ ಮಾತು ಸತ್ಯ ಆಗೇ ಹೋಯಿತು. ಭಾರಿ ಖುಷಿ ರಾಜನಿಗೆ. ಪಾಪ, ಅಂತೂ ಋಷಿಗಳಿಂದ ನಾನು ಸಂತತಿಯನ್ನು ಕಂಡೆ, ನಿಜವಾಗಲೂ ನನ್ನ ಒಂದು ಕುಲದೀಪಕ ಬರ್ತಾನೆ ಅಂತ ಹೇಳ್ಕೊಂಡು ಕಾದ, ಎಲ್ಲ ವ್ಯವಸ್ಥೆಯನ್ನು ಮಾಡದ, ದಿನ ತುಂಬಿತ್ತು, ಹೆತ್ತು ಬಿಟ್ರು. ನೋಡ್ತಾರೆ ಅವನಿಗೆ ಶಾಕು, ಹುಚ್ಚಾಬಟ್ಟೆ ದುಃಖ, ಆನಂದ ಬದಲು ದುಃಖ, ಹೆತ್ತವರಿಗೆ ದುಃಖ, ಇವನಿಗೂ ದುಃಖ, ರಾಜ್ಯಕ್ಕೆ ದುಃಖ. ನೋಡಿದರೆ ಎರಡು ಪೀಸುಗಳು, ಒಂದು ಮಗು, ಎರಡು, ಒಂದು ತುಂಡು ಇವಳಲ್ಲಿ ಹುಟ್ಟಿದೆ, ಒಂದು ತುಂಡು ಅವಳಲ್ಲಿ ಹುಟ್ಟಿದೆ. ಈ ಕತೆ ಇವತ್ತು ನಂಬೋದೇನು ಅಸಾಧ್ಯ. ಸಯಾಮಿ ಅವಳುಗಳು ಈ ಕೂಡಿ ಬರೋ ಹೊತ್ತಿ ಆಗೋ ಬಿಡಿ ಹುಟ್ಟಿ ಬಂದು ಬರ್ತೇನೆ. ಇಬ್ಬರು ಕೂಡಿ ಬರೋದನ್ನು ನಾವು ಕೇಳ್ತೇವೆ. ಒಂದೇ ಎರಡು ಕಡೆ ಹುಟ್ಟಿ ಬಂದು ವಿಚಿತ್ರ ಕಥೆ ಇದು. ಒಂದು ಅಂತ ಕತೆ ಮತ್ತೊಂದು ನಡೀಲೇ ಇಲ್ಲ. ಇವಾಗ ಎಷ್ಟು ನಡೆಯುತ್ತೆ? ಎಲ್ಲೋ ಕೋಟಿ ಕೋಟಿ ಒಂದು ದೃಷ್ಟಾಂತ ನಡೆಯೋದಷ್ಟೇ ಇವೆಲ್ಲ ಕೂಡ. ಇಡೀ ಜಗತ್ತಿನೊಳಗೆ ಎಷ್ಟು ಸಿಗುತ್ತೆ ನಮಗೆ ಇವತ್ತಿನ ದಿವಸ ಅಂತ ಅರ್ಥ ಮಾಡಿಕೊಂಡ್ರೆ ಇವ್ ಜನಗಳು ಏನ್ ಇವೆಲ್ಲ ನಂಬಲಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ದಿವಸ ನಡೆಯೋವೆಲ್ಲ ಇತಿಹಾಸ ಆಗೋದಿಲ್ಲ. ಆಕಸ್ಮಿಕ ನಡೆದಿದ್ದ ದೊಡ್ಡ ನ್ಯೂಸ್ ಆಗೋದು. ಇಡೀ ನಮ್ಮ ಇತಿಹಾಸದೊಳಗೆ ಈ ರೀತಿ ಹುಟ್ಟಿ ಬಂದ ಒಬ್ಬ ವ್ಯಕ್ತಿ ಅಂದ್ರೆ ಎರಡು ಪೀಸುಗಳು ಬಂದು ಒಂದೇ ಹೋಗ್ತಿದ್ ಯಾರಿಗೂ ಬರಲಿಲ್ಲ. ಆ ರೀತಿಯಾಗಿ ನೋಡಿದರಂತೆ ತುಂಬಾ ದುಃಖ ಆಯ್ತು. ಹೋಗಿ ಬಿಸಾಡೋಣ ಅಂತ ನೋಡಿದರೆ ಬದುಕಿವೆ. ಇದು ಆಶ್ಚರ್ಯ. ಎರಡು ಉಸಿರಾಡ್ತಾ ಇವೆ, ಒಂದು ಕಣ್ಣಂತೆ, ಒಂದು ಮೂಗಂತೆ, ಒಂದು ಬಾಯಿ, ಒಂದು ಕೈ, ಒಂದು ಕಾಲು, ಎಲ್ಲ ಒಂದೊಂದೇ ಪೂರ್ತಿ ಇದೆ. ಎಲ್ಲ ಅರ್ಧ ಅರ್ಧ ಇದೆ ಅವರಿಗೆ. ಸರಿಯಾಗಿ ಸರಿಯಾಗಿ 100% ಹೆಚ್ಚಿದ್ರು ಅಷ್ಟು ಸರಿಯಾಗಿ ಹೆಚ್ಚಲಿಕ್ಕಿಲ್ಲ. ಕಾಯಿ ಹೊಡೆದ್ರು ಆಕ ದೊಡ್ಡ ತುಂಡು ಸಣ್ಣ ತುಂಡಾಗ ಸಂಭವ ಇರ್ತದೆ. ಎಷ್ಟೋ ಜನ ಕೆಲವೊಂದು ದೊಡ್ಡ ತುಂಡಾಗಿಬಿಡತ್ತೆ ಇನ್ನೊಂದು ಗುಂಪದು ಅಂತ. ಆದ್ರೆ ಸರಿಯಾಗಿ ಎರಡು ತುಂಡಾಗಿದೆ. ಅದು ಮುನಿಗಳು ಹ್ಯಾಕ್ ಕೊಟ್ಟಿದ್ದಾರೆ ಲೆಕ್ಕ ಹಾಕಬೇಕು. ಸರಿಯಾಗಿ ಎರಡು ತುಂಡು ನೋಡಿದ್ರು, ತುಂಬಾ ಯೋಚನೆ ಮಾಡಿದ್ರು. ಕೊನೆಗೆ ಅನ್ನಿಸ್ತು, ಏನ್ ಆಗಲಿಲ್ಲ ಹೋಗಲಿಲ್ಲ, ಇದನ್ನ ಇಟ್ಟುಕೊಂಡು ಸಂಕಟ ಪಡೋದಾಗ್ತದೆ ಹೊರತು ಏನು ಪ್ರಯೋಜನ ಇದರಿಂದ ಅಂತ ಹೇಳಿ ತಮ್ಮ ದಾಸಿಯರ ಕೈಯಲ್ಲಿ ಕೊಟ್ಟರಂತೆ. ಇದನ್ನು ಬಿಸಾಡಿಬಿಡಿ ಅಂತ ಹೇಳಿಬಿಡಿ, ಬಿಸಾಡಿಬಿಡಿ, ಇದನ್ನ ಇಟ್ಕೊಂಡು ಏನೂ ಮಾಡಾಗಿಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹಾಗೆ ಆಗಲಿ ಅಂತ ಹೇಳಿ ಒಂದು ಬಟ್ಟೆಯಲ್ಲಿ ಸುತ್ತಿ ತಿಪ್ಪೆಯಲ್ಲಿ ಎಸ್ತು ಬಿಟ್ರು ಅಂತ ಹೋಗಿಬಿಟ್ಟು. ತಿಪ್ಪೆಯಲ್ಲಿ ಎಸ್ತು ಬಿಡ್ತಾರೆ, ತಿಪ್ಪೆಯಲ್ಲಿ ಬಿತ್ತು ಅಂದ್ರೆ ಹುಟ್ಟಿದ ತಿಪ್ಪೆಯಲ್ಲಿ ಬೀಳನೆ ಹುಟ್ಟಿದ ಕೊನೆಗೂ ಕೂಡ. ಅವನು ಎಲ್ಲೂ ಕೂಡ ಹುಟ್ಟಿದ್ದು ಇಲ್ಲಿ ಬಿದ್ದಿದ್ದು ತಿಪ್ಪೆಗೆ. ಉಡಿ ಜಗತ್ತನ್ನೇ ತಿಪ್ಪೆ ಮಾಡ್ತಕ್ಕಂಥ ಮಹಾ ದೈತ್ಯ ಅವನು ಅಲ್ಲಿ ಬಿದ್ದ. ಅವ್ರ ಯೋಗ್ಯತೆ ಎಲ್ಲಿ ಬೆಳೀತಾರೆ ಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ವಾದಿರಾಜರು ಹುಟ್ಟಿದಾಗ, ವ್ಯಾಸರಾಜರು ಹುಟ್ಟಿದಾಗ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿದು ಬೆಳೀತಾರ. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿದು ಬಳಿ ಅವರು ಬೆಳೆದಿದ್ದೆ ಹಾಗಿದೆ. ತಿಪ್ಪೆಗಳಲ್ಲಿ ಬಿದ್ದ ಇವರು ಹೇಗಿರ್ಬೇಕು ಲೆಕ್ಕ ಹಾಕಿ. ಅಲ್ಲಿ ಬಿದ್ದ ಎರಡು ತುಂಡುಗಳು ಮಧ್ಯರಾತ್ರಿಯ ಸಮಯ, ಇಡೀ ಊರಿಗೂರೇ ಮಲಗಿದೆ. ರಾಕ್ಷಸಿ ಅವಳು ಬರ್ತಾ ಇದ್ದಾಳೆ. ಒಬ್ಬ ರಾಕ್ಷಸಿ ಜರಾ ಅಂತ ಅವಳ ಹೆಸರು. ಸಂಚಾರ ಮಾಡ್ತಾ ಮಾಡ್ತಾ ಬಂತು. ಆ ರಾಕ್ಷಸಿಯರು ಏನಾದ್ರು ಸಿಗುತ್ತಾ, ಮಾಂಸ ಸಿಗುತ್ತಾ ಹುಡುಕ್ತಾ ಬರೋ ಜನ. ಒಂದು ನೋಡಿದ್ದಾರೆ ಕೂಸಿನ ದೇಹ ಇದು, ಒಂದು ನೋಡಿದಂತೆ ಹುಡುಕಿದ್ಲು. ಅವರೆಲ್ಲ ತಕ್ಷಣ ಗೊತ್ತಾಗುತ್ತೆ ಆ ರಾಕ್ಷಸಿಯರು ತಮ್ಮ ತಮ್ಮ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹುಡುಕ್ತು. ಅವ್ರು ಬಟ್ಟೆ ತೆಗೆದು ನೋಡಿದ್ರೆ ಎರಡು ಹಣ್ಣು ಸಿಕ್ಕಾಗಾಯ್ತು. ಭಾರಿ ಖುಷಿ ಆಯ್ತು. ಡಸ್ಟ್ಬಿನ್ ಅಲ್ಲಿ ಹುಡುಕೋದಾರ ಇವತ್ತಿಗೂ ಸಿಗ್ತಾರೆ ನೋಡಿದರ. ಅದು ಒಂದು ದೃಷ್ಟಿಯಿಂದ ಅವ್ರ ತಪ್ಪು, ಇನ್ನೊಂದು ದೃಷ್ಟಿಯಿಂದ ವ್ಯವಸ್ಥೆಯ ತಪ್ಪು. ಅದು ಒಂದು ವ್ಯವಸ್ಥೆಯ ತಪ್ಪು. ಜನಕ್ಕೆ ಆ ಪಾಡು ಬಂದ್ರೆ ಆಳ್ವಿಕೆ ಸರಿ ಇಲ್ಲ ಅಂತ ಅರ್ಥ. ಮತ್ತೆ ಅವರು ದುಡಿಲಕ್ಕೆ ತಯಾರಿಲ್ಲ ಅಂತ ಇನ್ನೊಂದು ಅರ್ಥ ಕೂಡ ಹೌದು. ಹೋದ್ರಂತೆ ತಗೊಳ್ಳಂತೆ ನೋಡ್ತಾಳೆ, ಸುಮ್ಮನೆ ತಿನ್ನಬಾರದೆ. ಅಲ್ಲಿ ಭಾರಿ ಕುತೂಹಲ ಬಂತಂತ ಅವಳು. ಇದೇನು ಸರಿಯಾಗಿ ಅರ್ಧ ಹೆಚ್ಚಿಟ್ಟಿದ್ದಾರಲ್ಲ, ಯಾಕೆ ಹೆಚ್ಚಿಟ್ಟಿದ್ದಾರೆ ಅದು ಯೋಚನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಇಟ್ಕೊಂಡು ಎರಡು ಪೀಸ್ ಇಟ್ಕೊಂಡಿದ್ದಲ್ಲ, ಜೋಡಿಸಬಾರ್ದು ಅನಿಸಿದೆ. ಯಾಕೆ ಜೋಡಿಸಬಾರ್ದು ಅನಿಸ್ಕೊಂಡ್ಬಿಡ್ತಾರೆ. ಕೆಲವು ಟೆಂಪ್ಟ್ ಆಗ್ತಾರೆ, ಎರಡು ತೆಂಗೆ ಹೊಡೆದಿಟ್ಟಿರ್ತಾರಲ್ಲ, ಕೂಡಿಸಿ ನೋಡ್ಲಿಕ್ಕೆ ಹೋಗ್ತಾರೆ, ಟ್ರೈ ಮಾಡ್ತಾರೆ. ಪದ್ಧತಿ ಅದು, ಎರಡು ಹಣ್ಣು ಸರಿಯಾಗಿ ಹೊಂದುತ್ತೋ ಇಲ್ಲೋ ನೋಡೋದು ಪದ್ಧತಿ ಅದು. ಅವಳೇನ್ ಮಾಡಿಲ್ಲಂತೆ, ಇದೆಲ್ಲಕ್ಕಿಂತ ದೈವ ಸಂಕಲ್ಪ ಮುಖ್ಯವಾಗಿ. ಎರಡು ಜೋಡಿಸಿಲ್ಲ,